अवश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् मुनिकृन्तति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्दिशन्तु श्रीगुरुभ्यो नमः हरिः वो धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः गुणगणनिलयं पतिम्रमायाः जगदघदहनं च वासवी सूनुं मुनिकुलतिलकं च पूर्णबोधम् गुरुमपि परमं गुरुं च मे वन्दे लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम् परमपवित्रवाद भगवद्गीतेयलि भगवन्त ಒಂಬತ್ತನೇ ಅಧ್ಯಾಯದಲ್ಲಿ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಇದು ವಿದ್ಯೆಗಳ ರಾಜ ಅತ್ಯಂತ ಪವಿತ್ರ ಉತ್ತಮ ಮತ್ತು ಅನುಸರಣೆ ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಶುರು ಮಾಡಿದ ಮೇಲೆ ಅವ್ಯಯ ನಾಶವೇ ಆಗೋದಿಲ್ಲ ಪ್ರತ್ಯಕ್ಷಾವಗಮಂ ದೇವರನ್ನ ಸಾಕ್ಷಾತ್ಕಾರ ಮಾಡಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಈಗ ನಾನು ಹೇಳ್ತಕ್ಕಂಥ ವಿದ್ಯೆಗೆ ಉಂಟು ಇತ್ಯಾದಿಯಾಗಿ ಅದನ್ನು ಪ್ರಶಂಸಿಸಿಬಿಟ್ಟು ಯಾರೂ ಇದನ್ನು ನಂಬೋದಿಲ್ಲ ಯಾರ ಈ ಬಗ್ಗೆ ಆಸಕ್ತಿಯನ್ನು ತಳೆಯೋದಿಲ್ಲ ಅವರೆಲ್ಲ ಅಪ್ರಾಪ್ಯ ಮಾಮುನಿ ವರ್ತಂತೆ ಮೃತ್ಯು ಸಂಸಾರ ವರ್ತಮನಿ ಅವರೆಲ್ಲ ನನ್ನ ಬಳಿ ಬರೋದಿಲ್ಲ ಅದರ ಬದಲು ಮೃತ್ಯು ಸಂಸಾರದ ಹಾದಿಯಲ್ಲೇ ಮತ್ತೊಮ್ಮೆ ಬಿಡ್ತಾರೆ ಪುನಃ ಪುನಃ ನಾಶವಾಗ್ತಾರೆ ಅಂತ ಪರಮಾತ್ಮ ಎಚ್ಚರಿಸಿದ ಹಾಗಿದ್ದರಂತ ರಾಜವಿದ್ಯಾ ರಾಜಗುಹ್ಯ ಏನು ಅಂತ ಕೇಳಿದರೆ ಪರಮಾತ್ಮ ಹೇಳಿದ ಮಯಾತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನತ್ವಹಂ ತೇಷು ಅವಸ್ಥಿತ ಇದು ಪರಮಾತ್ಮ ಹೇಳಿದಂತಹ ಅತ್ಯಂತ ಮೂಲಭೂತವಾದ ವಿಷಯ ಸರ್ವತ್ರ ನಾನು ವ್ಯಾಪಿಸಿದ್ದೇನೆ ಇಡೀ ವಿಶ್ವ ನನ್ನಿಂದ ವ್ಯಾಪ್ತವಾಗಿದೆ ಎಲ್ಲ ಪ್ರಾಣಿಗಳು ನಾನು ಅವಲಂಬಿಸಿವೆ ನಾನು ಯಾವ ಪ್ರಾಣಿಯನ್ನು ಅವಲಂಬಿಸಿ ಇಲ್ಲ ಇದು ವಿಶೇಷ ಎಲ್ಲರೂ ದೇವರನ್ನು ಅವಲಂಬಿಸಿದ್ದಾರೆ ಎಲ್ಲವೂ ದೇವರನ್ನು ಅವಲಂಬಿಸಿವೆ ದೇವರು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ ಆ ನಿಜವಾದ ಸ್ವಾವಲಂಬಿ ಅಂದರೆ ಪರಮಾತ್ಮ ಒಬ್ಬನೇ ಉಳಿದವರೆಲ್ಲ ರಿಲೇಟಿವ್ ಸೆನ್ಸ್ನಲ್ಲಿ ಸ್ವಾವಲಂಬಿಗಳೇ ಹೊರತು ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಸ್ವಾವಲಂಬಿತ್ವ ಅನ್ನೋದು ಭಗವಂತನಿಗೆ ಮಾತ್ರ ಇರತಕ್ಕಂಥ ಗುಣ ಆ ಸ್ವಾವಲಂಬಿತ್ವ ಅಂದ್ರೆ ಒಂದೇ ಸ್ವಾತಂತ್ರ್ಯ ಅಂದ್ರೆ ಒಂದೇ ಪರಮಾತ್ಮನಲ್ಲಿ ಮಾತ್ರ ಇರತಕ್ಕಂಥ ವಿಶಿಷ್ಟವಾದ ಲಕ್ಷಣ ಸ್ವಾತಂತ್ರ್ಯ ಅದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದಾನೆ ಭೂತಭೃನ್ನ ಚ ಭೂತಸ್ಥ ಮದ್ಭಾವ ಮಮಾತ್ಮ ಭೂತಭಾವನಃ ನನ್ನ ಒಂದು ದೇಹ ಭೂತಭಾವನಃ ಇಡೀ ವಿಶ್ವದ ಸೃಷ್ಟಿಯನ್ನು ಸಮಸ್ತ ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಲಯ ಎಲ್ಲಕ್ಕೂ ಕಾರಣವಾಗತಕ್ಕಂಥ ಅತ್ಯದ್ಭುತವಾದ ಶರೀರ ಅಂತ ತಿಳಿಸ್ತಾ ಇದ್ದಾರೆ ಆಚಾರ್ಯರು ಅದಕ್ಕೆ ಅನೇಕ ವಿಧವಾದ ಆಧಾರಗಳನ್ನು ಕೊಟ್ಟು ಮಹಾಭಾರತ ಮೋಕ್ಷ ಧರ್ಮ ಪರ್ವದಲ್ಲಿ ಪರಮಾತ್ಮ ನಿರ್ಣಯ ಮಾಡ್ತಾ ಮಹಾತ್ಮ್ಯ ಶರೀರ ಅಂತ ಕರೀತಾರೆ ಮಹಾತ್ಮ್ಯ ಶರೀರ ಅತ್ಯಂತ ಮಹಿಮೆಯಿಂದ ಕೂಡಿದ ಶರೀರ ಪರಮಾತ್ಮನು ಯಾತಕ್ಕೆ ಅಂದರೆ ಪರಮಾತ್ಮನಿಗೂ ಆತನ ಶರೀರಕ್ಕೂ ಭೇದವೇ ಇಲ್ಲ ಸ್ವಗತ ಭೇದ ವಿವರ್ಜಿತನಾದವನು ಪರಮಾತ್ಮ ಈ ವಿಚಾರ ಮುಂದೆ ಪರಮಾತ್ಮ 13ನೇ ಅಧ್ಯಾಯ ವಿವರಣೆ ಮಾಡ್ತಾನೆ ಪರಮಾತ್ಮನ ದೇಹವನ್ನ ಮಮಾತ್ಮ ಭೂತಭಾವನ ಅಂತ ಇಲ್ಲಿ ಸೂಕ್ಷ್ಮವಾಗಿ ಹೇಳಿ 13ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದಲೇ ಮುಂದಿನ ಅಧ್ಯಾಯಗಳೆಲ್ಲ ಹಿಂದಿನ ಅಧ್ಯಾಯಗಳಿಗೆ ಮೊದಲ ಅಧ್ಯಾಯಗಳಿಗೆ ವಿವರಣೆ ರೂಪವಾದ ಅಧ್ಯಾಯಗಳು ಅನ್ನೋದನ್ನು ಸಹ ಗಮನಿಸಿರಬೇಕು ಇಷ್ಟು ಹೇಳಿ ಅರ್ಜುನ ಇಷ್ಟು ವಿಶಿಷ್ಟವಾದ ರೀತಿಯಲ್ಲಿ ನಾನು ವಿಶ್ವವನ್ನು ವ್ಯಾಪಿಸಿದ್ದೇನೆ ಮತ್ತು ಕಾಲಕಾಲಕ್ಕೆ ಸೃಷ್ಟ್ಯಾದಿಗಳನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ ಸೃಷ್ಟ್ಯಾದಿಗಳನ್ನು ಮಾಡ್ತೇನೆ ಪ್ರಕೃತಿ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ನನ್ನದೇ ಆದ ಸಾಮರ್ಥ್ಯವನ್ನು ಅವಲಂಬಿಸಿಬಿಟ್ಟು ನನ್ನ ಅಧೀನದಲ್ಲಿರತಕ್ಕಂಥ ಪ್ರಕೃತಿಯನ್ನು ನಾನು ಸೃಷ್ಟಿ ಮಾಡ್ತಾ ಹೋಗ್ತೇನೆ ಭೂತಗ್ರಾಮಮಿಮಂ ಕೃತ್ನಂ ಅವಶಂ ಪ್ರಕೃತೇರ್ವಶಾತ್ ಭೂತಗ್ರಾಮಮಿಮಂ ಕೃತ್ನಂ ಅವಶಂ ಪ್ರಕೃತೇರ್ವಶಾತ್ ಯಾವುದೋ ಒಂದೆರಡನ್ನು ಸೃಷ್ಟಿ ಮಾಡೋದಿಲ್ಲ ಭೂತಗ್ರಾಮಂ ಮೊದಲು ಹೇಳಿದೆ, ಭೂತ ಅಂದರೆ ಪ್ರಾಣಿಗಳಂತೂ ಅರ್ಥ, ವಸ್ತುಗಳಂತೂ ಅರ್ಥ. ಎಲ್ಲ ಜಡವಸ್ತುಗಳನ್ನು ಎಲ್ಲ ಪ್ರಾಣಿಗಳನ್ನು ಸಹ ನಾನು ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ಸೃಷ್ಟಿ ಮಾಡ್ತಾ ಹೋಗ್ತೇನೆ. ಅದರ ಜೊತೆಗೆ ಪ್ರಕೃತಿ ವಶಾತ್ ಅವಶ್ಯಂ, ಇದೆಲ್ಲ ಪರಾಧೀನವಾದದ್ದು, ಪ್ರಕೃತಿಗೆ ಅಧೀನವಾದದ್ದು. ಪ್ರಕೃತಿಗೆ ಅಧೀನವಾದ ಇದನ್ನ ನಾನು ಸೃಷ್ಟಿ ಮಾಡ್ತೇನೆ ಅಂದ್ರೆ ಎಲ್ಲವೂ ಪ್ರಕೃತಿಯ ಅಧೀನ, ಪ್ರಕೃತಿ ನನ್ನ ಅಧೀನ, ಎಲ್ಲವೂ ನನ್ನ ಅಧೀನ. ಹೀಗೆ ಪರಮಾತ್ಮನಿಗೆ ವಿಶಿಷ್ಟವಾದ ಸ್ವಾಮ್ಯ ಎಲ್ಲದರ ಮೇಲೆ ಉಂಟು. ಪ್ರಕೃತಿಯನ್ನು ಪ್ರತ್ಯೇಕ ಯಾತಕ್ಕೆ ಹೇಳ್ತಾನೆ ಅಂದರೆ, ಪ್ರಕೃತಿಗೆ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಉಳಿದ ಎಲ್ಲರ ಮೇಲೆ ಅವರು ಇದ್ರೆ ಅವರ ಮೇಲೆ ಭಗವಂತ ಇದ್ದಾನೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದಾನೆ. ಆಗ ಒಂದು ಸಂಶಯ ಬಂತು, ನಾವು ಸಣ್ಣ ಪುಟ್ಟ ಕೆಲಸ ಮಾಡಿನೇ ಕರ್ಮಲೇಪ ನಮಗಾಗತ್ತೆ, ಒಂದು ಹಲಸರಣ್ಣು ಹೆಚ್ಚಿದ್ರೇನೆ ಕೈ ನೋಡೋದಾಗಲ್ಲ, ಅವನು ಸಿದಿನ ತಿನ್ನೋದಕ್ಕಿಂತ ಅವನು ನೋಡಿದರೆ ನಮಗೆ ರಾಬರಿ ಆಗುತ್ತೆ, ಅಷ್ಟು ಮೈಯೆಲ್ಲ ಅಂಟು ಮಾಡ್ಕೊಂಡ್ಬಿಟ್ಟಿರ್ತಾನೆ, ಬಟ್ಟೆಯೆಲ್ಲ ಕೊಳಕ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ಎಷ್ಟೋ ವಿಚಾರಗಳೊಳಗೆ ಎಷ್ಟೋ ಸರಿ ಕೆಲವು ಕೆಲಸಕ್ಕರು ಹೇಳ್ತಾರೆ, ಮಾಡಿ ನೋಡಿದ ಮೇಲೆ ಇನ್ನೊಂದು ಮಾಡಬೇಡ ಮಾರಾಯ ಅಂತ ಹೇಳಿದ್ದ. ಅವ್ನು ಮಾಡಿರೋ ರೀತಿ ನೋಡಿದ ಮೇಲೆ ನೀವು ಮಾಡಬೇಕಾಗಿಲ್ಲ, ಎಷ್ಟು ಅಸಹ್ಯವರ ಮಾಡಿಬಿಟ್ಟೆ ಅಂತ ಹೇಳಿಬಿಡುತ್ತ. ಇದು ಸಾಮಾನ್ಯ ಮನುಷ್ಯನ ಪದ್ಧತಿ. ಕೆಲಸ ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಅದರ ಲೇಪ ಜಾಸ್ತಿ ಆಗಿ ಶುರುವಾಗ, ಕೆಲಸ ಜಾಸ್ತಿ ಆಗ್ತಂತೆ ಲೇಪ ಜಾಸ್ತಿ ಆಗತ್ತೆ. ಆದರೆ ಪರಮಾತ್ಮ ಇವತ್ತು ನಮ್ಮ ಲೋಕಕ್ಕೆ ಸಮಸ್ಯೆ ಇದೆ ನೋಡಿ, ಫ್ಯಾಕ್ಟ್ರಿಗಳಿಂದ ಕೊಳಕು ಬಿಡ್ತಾರಲ್ಲ, ನದಿಗಳು ಬಿಟ್ಟರೆ ನದಿ ಹಾಳಾಗಿ ಹೋಗುತ್ತೆ, ಅಲ್ಲೇ ಇಟ್ಕೊಳ್ಳೋದಲ್ಲ ನದಿ ಬಿಡಾಗಿಲ್ಲ, ಎಷ್ಟು ಕಷ್ಟ ಇದೆ ಶುದ್ಧಿ ಮಾಡಲಿಕ್ಕೆ, ಎಷ್ಟು ಕಷ್ಟ ಇದೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಆರಂಭಿಸೋದು ಒಂದು ಕಷ್ಟ, ಯಶಸ್ಸು ಮುಗಿಸೋದು ಮತ್ತೊಂದು ಕಷ್ಟ. ಹಾಗಿದ್ರೆ ನಮಗೆ ಲೇಪ ಇದೆ ಎಂಬುದು ಗೊತ್ತಾಗ್ತಾನೆ, ಲೇಪ ಇದೆ ಎಂಬುದು ಪ್ರತಿ ಕ್ಷಣದಲ್ಲೂ ಅನುಭವಕ್ಕೆ ಬರ್ತಾ ಇದೆ. ಚಿಕ್ಕ ಕೆಲಸ ಇರಬಹುದು, ದೊಡ್ಡ ಕೆಲಸ ಇರಬಹುದು, ಅದರ ಇನ್ವಾಲ್ವ್ಮೆಂಟ್ ಬರ್ತಾ ಬರ್ತಾ ಹೋದಂತೆ ನಮಗೆ ಅದರ ಪರಿಣಾಮ ಉಂಟಾಗಲಿ ಶುರುವಾಗುತ್ತೆ. ಸ್ವಲ್ಪ ದೂರ ನಡೀತಾನೆ ಆಯಾಸ ಆಗುತ್ತೆ, ಹೆಚ್ಚು ನಡೀತಾನೆ ಜಾಸ್ತಿ ಆಯಾಸ ಆಗುತ್ತೆ. ಇದು ಲೋಕದಲ್ಲಿ ಕಂಡಿದ್ದೇವೆ. ಹಾಗಿದ್ರೆ ಪರಮಾತ್ಮನಿಗಾಗುತ್ತೋ ಅಂದರೆ, ಪರಮಾತ್ಮ ನನಗೇನು ಆಗೋದಿಲ್ಲ ಅಂತ, ನನಗೇನು ಆಗೋದೇ ಇಲ್ಲ. ನಚಮಾಂ ತಾನೆ ಕರ್ಮಾಣಿ ನಿಬದ್ಧಂತಿ ಧನಂಜಯ, ಯಾವ ಕರ್ಮಗಳು ನನ್ನನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ಹೇಳಿ. ಗಮನಿಸಬೇಕು ನಾವು, ಪರಮಾತ್ಮ ವಿಶ್ವವನ್ನೇ ನಾಶ ಮಾಡ್ತಾನೆ, ಜಗತ್ ಸಂಹಾರಕ ಪರಮಾತ್ಮ. ಒಂದೆರಡು ಒಬ್ಬಿಬ್ಬರು ಕೊಂದವನ್ನೇ ಆಜೀವ ಶಿಕ್ಷೆಗೆ ಹಾಕಿಬಿಡ್ತಾರೆ, ಪರಮಾತ್ಮನಿಗೆ ಎಂಥ ಲೇಪ ಇರಬೇಕಾಗಿತ್ತು? ಇಡೀ ವಿಶ್ವವನ್ನು ನಾಶ ಮಾಡ್ತಾನೆ ಪರಮಾತ್ಮ, ಸೃಷ್ಟಿನೋ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ, ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ. ಎಂಥ ಆಶ್ಚರ್ಯ ಇದು! ಇಷ್ಟು ಕೆಲಸಕ್ಕೆ ಲೇಪ ಎಷ್ಟಾಗಬಹುದಲ್ಲ ಅಂದರೆ, ನನಗೇನೇನೂ ಲೇಪ ಆಗೋದಿಲ್ಲ ಅಂತ ಹೇಳಿ. ಸ್ವಲ್ಪ ಲೇಪ ಆಗೋದಿಲ್ಲ ಅಂದ್ರಲ್ಲ, ಸ್ವಲ್ಪ ಆಗುತ್ತೆ, ಹೆಚ್ಚಾಗೋದಿಲ್ಲ ಅಂದರೆ ಪರವಾಗಿಲ್ಲ, ನನಗೇನೇನೂ ಆಗೋದಿಲ್ಲ. ಇದು ರಹಸ್ಯ ಇದು ಒಂದು. ನಮಗಾಗ ಅನಿಸುತ್ತೆ ಇಷ್ಟೆಲ್ಲವನ್ನು ಮಾಡಿ ಅವನ ಲೇಪ ಯಾತಕ್ಕಾಗೋದಿಲ್ಲ. ಆ ಕಾರಣ ಬಹಳ ಕುತೂಹಲದ ಒಂದು ಪ್ರಶ್ನೆಯಾಗತ್ತೆ. ಅದು ಭಗವಂತ ಹೇಳ್ತಾನೆ, ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ನನಗೆ ಯಾತಕ್ಕೆ ಲೇಪ ಆಗೋದಿಲ್ಲ ಅಂದರೆ, ನಾನು ಉದಾಸೀನಂತೆ ಇರ್ತೇನಲ್ಲ, ನನಗೆ ಲೇಪ ಆಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಉದಾಸೀನಂತೆ ಇರ್ತೇನೆ, ಅದಕ್ಕೆ ನನಗೆ ಲೇಪ ಆಗೋದಿಲ್ಲ. ಉದಾಸೀನಂತೆ ಇರೋದು ಅಂದ್ರೆ ಏನು? ಒಂದು ಕೆಲಸ ಆಗ್ತಿರಬೇಕಾದ್ರೆ ಅದರಿಂದ ಬರತಕ್ಕಂಥ ಫಲ ಇದೆಯಲ್ಲ, ಅದ್ರ ಬಗ್ಗೆ ಗಮನ ಕೊಟ್ಟರೆ ಪ್ರಶ್ನೆ ಬರೋದು. ಫಲದ ಬಗ್ಗೆ ಗಮನ ಇದ್ರೆ ಆಗ ಪ್ರಶ್ನೆ ಬರೋದು. ಫಲದ ಬಗ್ಗೆ ಗಮನ ಇಲ್ಲದೆ ಹೋದರೆ ನಮಗೆ ಯೋಚನೆ ಇಲ್ಲ. ಅದಕ್ಕೆ ಅನಿರೀಕ್ಷಿತವಾಗೋದು ಬೇರೆ, ನಿರೀಕ್ಷಿತ ವಿಫಲವಾಗೋದು ಬೇರೆ. ನಿರೀಕ್ಷಣೆ